हरिः ओम् श्रीगुरुभ्यो नमः. अभ्रमं भङ्गरहितम् अजडम् इम्लं सदा आनन्दतीर्थमलं वदेतापत्रयापहं मिथ्यासिद्धान्तदुद्धान्तविध्वंसनरक्षणः दैतीताकृतनिर्भासतां नोहदम्बरे अर्थिकृत्तकल्पोऽयं प्रत्यर्थिकृतकेसरे व्यासरिक्तगुरुभूयात् अस्मिष्टादिसिद्धये तपोविद्याविरक्त्यादि सद्गुणोगाकरानां वाजराजगुरुं वन्दे हरिग्रीवदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय कनतां कामधेनवे निर्वायुध्वान्तवे वैष्णवेन्द्रीवरेन्द्रवे श्रीराघवेन्द्रगुरुवे नमोत्यन्तदयाळवे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे आपादमणिपर्यन्तं गुरुनामाप्यं स्मरेत् तेन विघ्नाः प्रणश्यन्ति सिद्ध्यन्ति मनोरथाः. हरिः ओं श्रीगुरुभ्यो नमः. ನಾವು ಧ್ಯಾನ ಸುಳಾದಿ ಅಂಥೇಳಿ ವಿಜಯದಾಸರು ಮಾಡಿದಂಥ ಧ್ಯಾನೋಪಾಸನ ಸುಳಾದಿ ಅದನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಎರಡು ಕ್ಲಾಸ್ಗಳಲ್ಲಿ ನಾವು ಮಾಡಿದ್ದು ಬಿಡು ಬಿಡು ದೇಹವನ್ನು ದಂಡಿಸಿ ಮಾಡಿದ ಕರ್ಮ ಕೊಡತಕ್ಕವಲ್ಲವವು ದೃಢವಾದ ಪದವಿಗಳು, ಕಡು ಸಾಹಸವ ಬಟ್ಟು ನೆಸಗಿದರೆ ಸ್ವರ್ಗಾದಿ ಒಡನೆ ತಿರುಗಿಸಿ ಫಲಪುಡಿಯಾಗಿ ಹೋಗುವುದು, ಮಿಡುಕುವುದೇ ಸಿದ್ಧ ಶತಕಲ್ಪ ಮಾಡಿದರನ್ನ ನುಡಿಗೆ ಸಂಶಯ ಸಲ್ಲ ಕೇಳಿ ಮರುಳಾಗದಿರಿ, ಪಡಿಯಿಲ್ಲದ ದಾರಿ ತೋರುವರು ಹಿರಿಯರು ದೃಢನಾಮ ವಿಜಯ ವಿಠಲನ ಶ್ರವಣ ಮನನ ಅಡಿಗಡಿಗೆ ಲಾಲಿಸಿ ಪಡಿಯೊಂದು ಧ್ಯಾನ. ಧ್ಯಾನದೊಳಗೆ ಸ್ನಾನ ಒಡಕ, ಧ್ಯಾನದೊಳಗೆ ಮೌನ ಒಡಕ, ಧ್ಯಾನದೊಳಗೆ ದಾನ ಒಡಕ, ಧ್ಯಾನದೊಳಗೆ ಮಾನ ಒಡಕ, ಧ್ಯಾನದಿಂದ ಜ್ಞಾನ ಉಂಟು, ಧ್ಯಾನದೊಳಗೆ ಜಗ ಒಡಕ, ಧ್ಯಾನದೊಳಗೆ ದೇವರಡಕ, ಧ್ಯಾನದೊಳಗೆ ಸರ್ವ ಅಡಕ, ಧ್ಯಾನವನ್ನು ಕಳಿಸಿಕೊಂಡು ಧನ್ಯ ವಿಜಯ ವಿಠಲನ, ಧ್ಯಾನವನ್ನು ಮಾಡು ನಿಧಾನದಿಂದ ಭಗವತಿಯಲ್ಲಿ, ಧ್ಯಾನವನ್ನು ಬಿಟ್ಟ ನನಗೆ ಏನು ಇರಲು ಎಲ್ಲ ಒಡಕ. ಅಷ್ಟುವರೆಗೂ ನೋಡಿದ್ದೀವಿ. ಅದಾದ ಮೇಲೆ ಇವತ್ತು ಧ್ಯಾನರಹಿತನಾದ ಮನುಜ ಏನು ಕರ್ಮವ ಮಾಡಲೇನು, ಆನೆ ಕಪಿತ ನುಂಗಿದಂತೆ ಏನು ಬಿಡದೆ ವಾಸನೀಯ ತಾನು ನಿರುತಾಶ್ರಯಿಸಿದಂತೆ, ಜಾಣನೊಬ್ಬ ಕಿನ್ನರಿ ಧರಿಸಿ ಕೋಣನಲ್ಲಿ ಮೀಟೆದಂತೆ, ಗಾನದೊಳಗೆ ಮಳಲು ತುಂಬಿ ಬಾನು ಮುಣುಗಿ ಸುತ್ತಿದಂತೆ, ಕಾಣಿರೋ ಧ್ಯಾನ ಜ್ಞಾನ ಸಂಗತಿಯಿಂದ ವಾನರನ್ನ ಮುಷ್ಟಿಯಂತೆ ದೀನನಾಗಿ ಒಂದು ನಿಮಿಷ ಧ್ಯಾನವನ್ನು ಮಾಡಲು ಶ್ರೀನಿವಾಸ ವಿಜಯ ವಿಠಲ ಆನಂದವಾಗಿ ಒಲಿವನು, ಧ್ಯಾನದಿಂದ ಗತಿಗೆ ಸೋಪಾನವಾಗಲಿ ಕಿರಚಿಸೋ. ಅದು ರೂಪಕ ತಾಳದಲ್ಲಿರುವಂತಹದ್ದು. ಮೊದಲನೇದು ರಾಗ ಶಂಕರಾಭರಣದಲ್ಲಿ ಧ್ರುವತಾಳ, ಆಮೇಲೆ ಎರಡನೇದು ಮಟ್ಟತಾಳ, ಈಗ ಇವತ್ತಿಂದು ರೂಪಕ ತಾಳದಲ್ಲಿರುವಂತಹದ್ದು ರೂಪಕ. ಇಲ್ಲಿ ಮೊದಲು ಎರಡರಲ್ಲಿ ಧ್ಯಾನದಿಂದ ಬರುವ ಪ್ರಯೋಜನಗಳು, ಧ್ಯಾನ ಯಾಕೆ ಮಾಡಬೇಕು, ಧ್ಯಾನದಿಂದ ಏನೇನಾಗತ್ತೆ ಅಂತ ಧ್ಯಾನವನ್ನು ಎತ್ತಿ ಹಿಡಿದಂತಹ ವಿಷಯವನ್ನೆಲ್ಲ ಹೇಳಿದ್ದಾರೆ. ಇದು ಅದು ಅನ್ವಯ ವ್ಯತಿರೇಕ ಅಂತೇಳಿ, ಯಾವುದಾದ್ರೂ ಶಾಸ್ತ್ರ ಮಾಡುವಾಗ ಮಾಡಿದರೆ ಏನು ಪ್ರಯೋಜನ, ಅದು ಅನ್ವಯ ಪಾಸಿಟಿವ್ ಸೈಡ್. ಆ ಪಾಸಿಟಿವ್ ಸೈಡ್ ಇದು ಮಾಡಿದರೆ ಇದೆಲ್ಲ ಈ ಲಾಭ ಇದೆ, ಈ ಲಾಭ ಇದೆ, ಈ ಲಾಭ ಇದೆ ಅಂತೇಳಿ ಎಲ್ಲ ಹೇಳಿದಾದ ಮೇಲೆ ಅದು ಮಾಡದೇ ಇದ್ದರೆ ಏನಾಗತ್ತೆ, ಅದರ ಸೈಡ್. ಸೊ ಆದ್ದರಿಂದ ಇವತ್ತು ಅದು ಧ್ಯಾನ ರಹಿತನಾದ ಮನುಷ್ಯ ಮಾಡುವ ಸಾಧನೆ ಹೇಗಿರತ್ತೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ಧ್ಯಾನರಹಿತನಾದ ಮನುಜ ಏನು ಕರ್ಮವ ಮಾಡಲೇನು, ಆನೆ ಕಪಿತ್ತ ನುಂಗಿದಂತೆ ಅಂತ ಹೇಳಿ. ಈ ಆನೆ ಕಪಿತ್ತ ನುಂಗಿದಂತೆ ಅನ್ನೋದು ಸ್ವಲ್ಪ ತುಂಬಾ ಗೊಂದಲಕ್ಕೆ ಅವಕಾಶ ಇರುವಂತಹ ವಿಷಯವಾಗಿದೆ. ಯಾಕಂದ್ರೆ ಜನಗಳಿಗೆ ಒಂದು ಒಂದು ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆಯನ್ನು ಮತ್ತಿಷ್ಟು ಎತ್ತಿ ಹಿಡಿಯುವಂತೆ ಹರಿಕಥಾಂಸಾರದಲ್ಲಿ ಎಲ್ಲರಿಗೂ ನೆನಪಿರಬಹುದು, ಅಲ್ಲಿ ಹತ್ತನೇ ಸರ್ವಪ್ರತೀಕ ಸಂಧಿಯಲ್ಲಿ ಒಂದು ಬರುತ್ತೆ. ನಾನು ನನ್ನದು ಎಂಬ ಜಡಮತಿ ಮಾನವನು ದಿನ ದಿನದಿ ಮಾಡುವ ಸ್ನಾನ ಜಪದೇ ವಾಚನೆಯು ಮೊದಲಾದ ಕರ್ಮಗಳ ದಾನವರು ತಿಳದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ ಫಲ ಭಕ್ಷಿಸಿದ ಓಲಹುದು ಅಂತ ಹೇಳಿ. ಅದು ಹೇಳುವಾಗ ವ್ಯಾಖ್ಯಾನದಲ್ಲಿ ಕೂಡ ಅಲ್ಲಿ ಸಂಕೃಷ್ಣ ಒಡೆಯರ್ ವ್ಯಾಖ್ಯಾನ ಇರುವ ಪುಸ್ತಕ ನೋಡಿದರೆ ಅಲ್ಲಿ ಈ ವಿಧವಾಗಿ ಬರೆದಿದ್ದಾರೆ. ಮದ್ದಾನೆ ಅಂದ್ರೆ ಚಂದಾಗಿ ಮದ ಹಿಡಿದು ಇರುವಂತಹ ಗಜಕ್ಕೆ ಪಕ್ವ ಕಪಿತ ಫಲ, ಚಂದಾಗಿ ಪಕ್ವವಾದ ಬ್ಯಾಲದ ಹಣ್ಣಿನ ಭಕ್ಷಿಸಿದ ಓಲಹುದು, ತಿನ್ನಲಿಕ್ಕೆ ಕೊಟ್ಟರೆ ಅದು ತಿಂತದೆ, ಪೂರ್ವವತ್ತು ಫಲದಾಂಗೆ ಮಲದಲ್ಲಿ ಆ ಬೆಳೆದ ಹಣ್ಣು ಹೊರಗೆ ಬರ್ತದೆ, ಒಡೆದು ನೋಡಿದ್ರೆ ಅದರಲ್ಲಿ ಒಂದು ಇಲ್ಲದೆ ಬರೀ ಓಡು ಮಾತ್ರ ಇರುತ್ತದೆ ಅಂತ ಹೇಳಿ ಹೀಗೆ ವ್ಯಾಖ್ಯಾನ ಬಂದಿದೆ. ಸೊ ಇದು ನಿಜವಾಗಿ ಸಂಕಷ್ಟ ಮಾಡಿರೋ ವ್ಯಾಖ್ಯಾನ ಅವರು ಹಾಗೆ ಮಾಡಿಲ್ಲಕ್ಕೆ ಸಾಧ್ಯವಿಲ್ಲ. ಯಾರೋ ಅವ್ರ ಶಿಷ್ಯಂದ್ರು ಅವ್ರ ವ್ಯಾಖ್ಯಾನ ಅಂತ ಹೇಳೋದನ್ನು ಮುಂದೆ ಹಾಕಿರಬಹುದು. ಯಾಕಂತ ಹೇಳಿದರೆ ಅದು ಪ್ರತ್ಯಕ್ಷಕ್ಕೆ ವಿರುದ್ಧವಾದಂತಹ ವಿಷಯ, ಇಟ್ಸ್ ಎಗೇನ್ಸ್ಟ್ ಫಿಸಿಕ್ಸ್ ಆಲ್ಸೋ. ಯಾರೂ ಅದನ್ನು ನೋಡಿಲ್ಲ. ಒಂದು ಬ್ಯಾಗ್ ಹಣ್ಣನ್ನು ಆನೆಗೆ ಕೊಟ್ಟರೆ ಅದು ಅದ್ ಒಳಗಿನ ಹಣ್ಣು ಮಾತ್ರ ತಿಂದುಬಿಟ್ಟು ಹೊರಗಿಂದ ಹಾಗೆ ಹೋಲ್ ಥಿಂಗ್ ಹಾಗೆ ಹಾಕತ್ತೆ ಅಂತ ಒಂದು ಕೆಲವು ಜನ ಭಾವಿಸಿದ್ದಾರೆ ಹಾಗೆ. ಆದ್ದರಿಂದ ಅದರ ಹಾಂಗೆ ಇದು ಅಂತ ಹೇಳಿ, ಯಾಕಂದ್ರೆ ದಾನವರು ಸೆಳೆದ ಇವರಲ್ಲದೆ ಅಂತ ಹೇಳಿದ್ದಾರಲ್ವಾ. ಆದ್ದರಿಂದ ಅದು ಯಾರಿಗೂ ಗೊತ್ತಿಲ್ಲದೆ ತಗೊಂಡು ಹೋಗ್ಬೇಕು, ಆದ್ದರಿಂದ ಎದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಹೀಗೆ, ಬ್ಯಾಳದ ಹಣ್ಣು ಒಳಗಿನ ಹಣ್ಣು ಮಾತ್ರ ತಿಂದು ಬಿಡತ್ತೆ, ಹೊರಗೆ ಹಾಗೆ ಅದು ಹೋಲ್ ಅಂದ್ರೆ ಹೊರಗಿಂದು ಏನು ಆಗದೆ ಇಂಟ್ಯಾಕ್ಟ್ ಅದು ಇರುವಂತೆ ಮಾಡಿ ಒಳಗಿಂದು ಮಾತ್ರ ತಿಂದು ಬಿಡತ್ತೆ ಅಂತ ಹೇಳಿದ್ರೆ ಇದು ಸಾಧ್ಯವಿಲ್ಲ ಅಂತ ಹೇಳಿ. ಅದಕ್ಕೆ ಇನ್ನೊಂದು ವಿಧವಾದ ವ್ಯಾಖ್ಯಾನ, ಮದ್ದಾನೆ ಅಂದ್ರೆ ಅದು ಒಂದು ವಿಧವಾದ ಹುಳ, ಆ ಮದ್ದಾನೆ ಆ ಒಳಗಿನ ಹಣ್ಣನ್ನು ಹಾಗೆ ತಿಂದು ಬಿಡತ್ತೆ ಅಂತ ಹೇಳಿ. ಬಟ್ ಆವಾಗ ಆನೆಗೆ ಗದೆ ಇದು ಮದ್ದಾನೆ ತಿನ್ನಂತೆ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಅಷ್ಟೇ ಇಲ್ಲದೆ ಇಲ್ಲಿ ನೋಡಿದರೆ ವಿಜಯದಾಸರ ಸುಳಾದಿಯಲ್ಲಿ ಅಲ್ಲಿ ಮದ್ದಾನೆ ಅಂತ ಹೇಳಿಲ್ಲ, ಆನೆ ಕಪಿತ ನುಂಗಿದಂತೆ ಅಂತ ಹೇಳಿದ್ದಾರೆ. ಹುಳ ನುಂಗುಲಕ್ಕೆ ಸಾಧ್ಯವಾಗೋದಿಲ್ಲ, ಆನೆ ಮಾತ್ರ ನುಂಗುಲಕ್ಕಾಗತ್ತೆ. ಆದ್ದರಿಂದ ಇದು ಹಾಗೆ ನಾವು ತಗೊಳ್ಳಕ್ಕಾಗೋದಿಲ್ಲ, ಆಗೋದಿಲ್ಲ. ಸೊ ಆದ್ದರಿಂದ ಇಲ್ಲಿ ಮದ್ದಾನೆ ಸ್ವೀಕರಿಸಿದಂತೆ ಅಂತ ಹೇಳಿದರೆ, ಇಲ್ಲ ಆನೆ ಕಪಿತ ನುಂಗಿದಂತೆ, ಇವು ಎಲ್ಲದರಲ್ಲಿ ಕೂಡ ನಾವು ಅದರ ಸರಿಯಾದ ಭಾವನೆ ಅಂತ ಅಲ್ಲಿ ಎಲ್ಲಿ ಕೂಡ ಅದು ಪೂರ್ವವತ್ತ ಹಾಗೆ ಇರುತ್ತೆ ಅಂತಹ ವಿಷಯವನ್ನು ಯಾರು ಹೇಳಲಿಲ್ಲ. ಇದರ ಉದ್ದೇಶ ಏನು, ಇದರ ಅರ್ಥ ಏನು, ಇದರ ನಾವು ಏನು ಅನುಸಂಧಾನ ಮಾಡ್ಕೋಬೇಕು ಅಂತ ಹೇಳಿದರೆ, ಆನೆ ಕಪಿತ್ಥ ಫಲ ನುಂಗಿದಂತೆ ಅಂತ ಹೇಳಿದರೆ ಆನೆಗೆ ಹಾಗೆ ಬೆಳೆದನ್ನು ಕೊಡ್ತಾರೆ, ಅದು ಪೂರ್ತಿಯಾಗಿ ತಿಂದುಬಿಡು, ನುಗ್ಗಿ ನುಗ್ಗಿಯಾಗಿ ತಿಂದುಬಿಡುತ್ತೆ ಅದು. ಆದ್ರೆ ಆ ಹೊರಗಿಂದ ಒಳಗಿಂದ ಎಲ್ಲ ಸೇರಿಸಿ ಮತ್ತಾದ್ರೆ ಅದಕ್ಕೆ ಆ ಬೆಳೆದ ಹಣ್ಣಿನ ರುಚಿ ಏನು ಗೊತ್ತಾಗೋದಿಲ್ಲ, ಅದಕ್ಕೆ ಆ ರುಚಿಯ ತಿಳುವಳಿಕೆ ಯಾಕಂದ್ರೆ ಎಲ್ಲ ಹೋಗಿ ತಿಂದುಬಿಡುತ್ತ ಆದ್ದರಿಂದ ಅದರ ರುಚಿ ಅದಕ್ಕೆ ಗೊತ್ತಾಗೋದಿಲ್ಲ. ಆ ಒಳಗಿನ ಹಣ್ಣಿನ ರುಚಿ ಅದಕ್ಕೆ ಸೇರೋದಿಲ್ಲ, ಅದಕ್ಕೆ ಹಿಡಿಯೋದಿಲ್ಲ, ಅದಕ್ಕೆ ಗೊತ್ತಾಗೋದಿಲ್ಲ. ಆದ್ದರಿಂದ ಅದು ವ್ಯರ್ಥ ಅಂದ್ರೆ ಆನೆಗೆ ಆ ಬೆಳೆದ ಹಣ್ಣಿನ ಒಳಗಿನ ಹಣ್ಣಿನ ರುಚಿ ಅದು ಸೇರೋದಿಲ್ಲ, ಅದು ತಾಕೋದಿಲ್ಲ, ದಟ್ ವೋಂಟ್ ರೀಚ್ ಇಟ್. ಆದ್ದರಿಂದ ಅದು ಯಾವುದೇ ಒಂದು ವ್ಯರ್ಥವಾದ ಅಂದ್ರೆ ರುಚಿಗೆ ಗೊತ್ತಾಗುವುದಕ್ಕೆ ಅದು ತಿಂತಾ ಇದ್ದಾನೆ, ರುಚಿ ಗೊತ್ತಾಗ್ತಾ ಇಲ್ಲ, ಆ ರುಚಿ ಗೊತ್ತಾಗುವ ಕೆಲಸ ನಡೀತಾ ಇಲ್ಲ, ಆದ್ದರಿಂದ ಅದು ವ್ಯರ್ಥ. ಸೊ ಇದು ಒಂದು ವ್ಯರ್ಥವಾದ ಕೆಲಸವನ್ನು ಹೇಳುವಾಗ ಹೇಳುವಂತಹ ಮಾತು ಅಂದ್ರೆ ಯಾವುದೇ ಆದ್ರೂ ಯಾವುದೇ ಒಂದು ಕೆಲಸ ಮಾಡುವಾಗ ಅದು ಆನೆ ಬ್ಯಾಳದ ಹಣ್ಣು ತಿಂದಂತೆ ಅಂತ ಹೇಳಿದ್ರೆ ಏನು ಅದಕ್ಕೆ ರುಚಿ ಗೊತ್ತಾ, ಅದು ವ್ಯರ್ಥವಾದ ಕೆಲಸ, ಇಸ್ ಯೂಸ್ಲೆಸ್ ಆಕ್ಟ್ ಅಂತ ಹೇಳುವುದಕ್ಕೆ, ಯಾವುದೇ ಆದ ಒಂದು ವ್ಯರ್ಥ ಅಂತ ಹೇಳುವುದಕ್ಕಾಗಿ ಅದನ್ನು ಹೇಳಿದ್ದಾರಷ್ಟೇ ಹೊರತು ಅದಕ್ಕೆ ನಾನು ನನ್ನದೆಂಬ ಜಡಮತಿ ಮಾನವನು ದಿನದಿಂದ ಮಾಡುವ ಸ್ನಾನದ ದೇವಾದ ಮೊದಲಾದ ಕರ್ಮಗಳು ಅದು ಸೆಳೆದೊಯ್ತಾರೆ, ಆದ್ದರಿಂದ ಅವೆಲ್ಲ ಮಾಡಿದ್ದೆಲ್ಲ ವ್ಯರ್ಥವಾಗುತ್ತೆ, ಗೊತ್ತಿಲ್ಲದೆ ಅವರು ತಗೊಂಡು ಹೋಗ್ತಾರೆ, ಅದು ಮಾಯವಾಗಬೇಕು ಒಳಗಿನ ಹಣ್ಣು ಅಂಬುದು ಉದ್ದೇಶವಲ್ಲ. ಆ ಮಾಡುವ ಕರ್ಮಗಳೆಲ್ಲ ಕೂಡ ವ್ಯರ್ಥ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿ, ಯಾಕಂದ್ರೆ ಇಲ್ಲಿ ಸೆಳೆದೆಯುವರು ಅನ್ನುವ ವಿಷಯ ಇಲ್ಲಿ ಹೇಳ್ತಾ ಇಲ್ಲ. ಧ್ಯಾನರಹಿತನಾದ ಮನುಜ ಏನು ಕರ್ಮ ಮಾಡಲೇನು, ಆನೆ ಕಪಿತ್ತ ನುಂಗಿದಂತೆ, ಆ ಸುಮ್ಮನೆ ಅದು ನುಂಗತ್ತೆ ಅಷ್ಟೇ, ಅದು ನುಂಗಿಬಿಡತ್ತೆ ಹೊತ್ತ ತಿನ್ನ ಅದು ಭಕ್ಷಿಸಿದ ಓಲೆ ಹೌದು, ಅದು ತಿನ್ನೋದು ಹೇಗೆ, ಆಸ್ ಎ ಹೋಲ್ ನುಂಗಿಬಿಡತ್ತೆ ಅಷ್ಟೇ, ಅದರ ರುಚಿಯೇ ಗೊತ್ತಾಗೋದಿಲ್ಲ, ಅದು ವ್ಯರ್ಥವಾದ ಕೆಲಸ, ರುಚಿ ಗೊತ್ತಾಗದೇ ಇರುವಂತಹ ಕೆಲಸ. ಅದೇ ವಿಧವಾಗಿ ನಾವು ಭಗವಂತನ ಭಕ್ತಿ ಅವನ ವಿಷಯ ತಿಳಿಯಬೇಕು, ಆ ರುಚಿ ನಮಗೆ ಬರಬೇಕು, ಆ ರುಚಿ ಇಲ್ಲದೆ ಮಾಡಿದರೆ ಅದು ವ್ಯರ್ಥವಾಗುತ್ತೆ. ಅದಕ್ಕೆ ಧ್ಯಾನ ಅನ್ನುವುದು ರುಚಿ ಆ ಭಗವಂತನ ಬಗ್ಗೆ ರುಚಿ ಗೊತ್ತಾಗುವುದು ಭಕ್ತಿ, ಜ್ಞಾನ ಅವನ ಬಗ್ಗೆ ವಿಷಯವನ್ನು ತಿಳಿಯುವುದು. ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ಅಂತೇಳಿ, ಅಂತಹ ಸ್ನೇಹ ಭಕ್ತಿ ನಮಗೆ ಬರುವುದಕ್ಕೆ ಅನುಕೂಲವಾಗುವ ವಿಷಯವಿದ್ದರೆ ಮಾತ್ರ ಅದು ಪಕ್ವವಾದ. ಅದಕ್ಕೆ ಆನೆ ಕಪಿತ್ತ ಫಲ ನುಂಗಿದಂತೆ ಅಂದ್ರೆ ವ್ಯರ್ಥ, ಏನು ಕರ್ಮವೋ ಮಾಡಲೇನು ಆನೆ ಕಪಿತ್ತ ನುಂಗಿದಂತೆ ಅದೆಲ್ಲ ವ್ಯರ್ಥವಾಗತ್ತೆ. ಧ್ಯಾನವಿಲ್ಲದೆ ಧ್ಯಾನರಹಿತನಾದಂತಹ ಮನುಷ್ಯ ಯಾವ ಕರ್ಮ ಮಾಡಲಿ, ಅಂದ್ರೆ ಏನು ಪೂಜೆ ಮಾಡಿದ್ದಾನೆ, ಅದು ಮಾಡಿದ್ದಾನೆ, ವ್ರತ ಏನೋ ಮಾಡಿದ್ದಾನೆ, ಉಪವಾಸಗಳು ಎಲ್ಲ ಮಾಡಿದ್ದಾನೆ ಅಂದ್ರೆ ಅದೇ ಧ್ಯಾನ, ಯಾವತ್ತು ಯಾವ ಧ್ಯಾನವೂ ಇಲ್ಲ. ಧ್ಯಾನ ಅನ್ನುವುದು ಅದು ಒಂದು ಅಂಗವಾಗಿರಬೇಕು. ಸೊ ಅದು ಇಲ್ಲದೆ ಮಾಡಿದರೆ ಎಲ್ಲ ಕರ್ಮಗಳು ವ್ಯರ್ಥವಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ರುಚಿ ಬರೋದಿಲ್ಲ, ಅವನ ಬಗ್ಗೆ ನಮಗೆ ತಿಳುವಳಿಕೆ, ಅವನ ಅನುಭವಿಸುವಂತಹ ಅವನ ಆ ಭಗವಂತನ ಅರಿವು ಅಜ್ಞಾನ ನಾವು ಉಪಯೋಗಿಸಿಕೊಂಡು ಶ್ರವಣ ಮನನ ಇವು ಎಲ್ಲ ಮಾಡುವುದರ ಮೂಲಕವಾಗಿ ನಮಗೆ ಬಂದ ತಿಳುವಳಿಕೆಯನ್ನು ಧ್ಯಾನದ ಮೂಲಕವಾಗಿ ಭಗವಂತನನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಆ ಆನಂದವನ್ನು ಪಡೆದರೆ ಆ ರುಚಿ ಗೊತ್ತಾಗತ್ತೆ. ಆವಾಗ ಮನುಷ್ಯರು ಆ ಏನು ಮಾಡ್ತೀವಿ, ನಾವು ಅದನ್ನು ಒಡೆದು ಬೆಳೆದ ಹಣ್ಣು ತಗೊಂಡ್ರೆ ಹೊರಗಿನ ಚಿಪ್ಪೆ ತೆಗೆದು ಒಳಗಿನ ಹಣ್ಣು ಮನುಷ್ಯ ನುಂಗಿದಂತೆ ಇರಬೇಕು, ಆನೆ ನುಂಗಿದಂತೆ, ಆನೆ ಬೆಳೆದ ಹಣ್ಣು ನುಂಗಿದಂತೆ ಇರಬಾರದು. ಮನುಷ್ಯನಾದವನು ಆ ಬೆಳೆದ ಹಣ್ಣನ್ನು ಒಳಗಿನ ಅದನ್ನು ಫಲದ ರಸ ಗುಜ್ಜು ಅದೆಲ್ಲ ತೆಗೆದು ಹೇಗೆ ತಿಂತಾನೋ ಹಾಗೆ ತಿನ್ನಬೇಕು, ಅಗಿದು ನಾವು ರುಚಿಯನ್ನು ನೋಡಿ ತಿನ್ನಬೇಕು. ಆ ಅಗಿದು ರುಚಿಯನ್ನು ನೋಡುವುದು ಧ್ಯಾನ ಸದೃಶವಾದದ್ದು, ಅದನ್ನು ಮಾಡಬೇಕು ಅಂತ ಹೇಳಿ ಆ ವಿಧವಾಗಿ ಆ ಉದಾಹರಣೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ 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 ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಹೇನು ಬಿಡದೆ ವಾಸನೆಯ ತಾನು ನಿರುತಾಶ್ರಯಿಸಿದಂತೆ ಅಂತೇಳಿ, ಕೂದಲು ಒಳಗೆ ಹೇನು ಇರುತ್ತೆ, ಆ ಹೇನು ಕೂದಲು ಒಳ್ಳೆ ಸುಗಂಧವಾದ ಪುಷ್ಪವನ್ನು ಹೂಗಳನ್ನು ಮುಡಿಸ್ಕೊಂಡಿರ್ಬೋದು, ಆ ಹೂವಿನ ವಾಸನೆ ಅದ್ರ ಜೊತೆಲೆ ಹೇನಿರುತ್ತೆ, ಆದ್ರೆ ಅದು ಆ ತಲೆಯನ್ನು ಆಶ್ರಯ ನಿರುತ ಯಾವಾಗಲೂ ಆ ತಲೆಯಲ್ಲೇ ಹೇನು ಕೂತಿರತ್ತೆ, ಆ ಹೂವು ಹಾಕಿದಾಗಲೂ ಆಹಾ ಹೂವಿನ ವಾಸನೆ ಎಷ್ಟು ಘಮಘಮ ಇದೆ ಅಂತ ಅದು ಅನುಭವಿಸೋದಿಲ್ಲ. ಅದಕ್ಕೆ ಆ ಅದರ ಜೊತೆಲೇ ಇದ್ದರೆ ಕೂಡ, ಆ ಹೂವಿನ ಜೊತೆ ಇದ್ದರೂ ಕೂಡ ಆ ವಾಸನೆ ಅದಕ್ಕೆ ಏನು ಬಿಡದೆ ಕಂಟಿನ್ಯೂಸ್ ಆಗಿ ಆ ವಾಸನೆ ಜೊತೆಲೇ ಇರುತ್ತೆ ಆ ಹೇನು. ಆದರೆ ಆ ವಾಸನೆ ಅದಕ್ಕೆ ಸೋಕೋದಿಲ್ಲ, ತಾಕೋದಿಲ್ಲ, ಅದರ ಅನುಭವ ಅದಕ್ಕಿಲ್ಲ. ಯಾವ ಆನಂದವು ಆ ಹೂವಿನ ವಾಸನೆಯ ಸೌರಭ ಸೌಗಂಧ್ಯ ಸುಗಂಧ ಯಾವುದಿದೋ ಅದರ ಅನುಭವ ಆ ಹೇನಿಗೆ ಬರೋದಿಲ್ಲ, ಅದರ ಜೊತೆಲೇ ಇರುತ್ತೆ, ಅದು ಏನು ಬರೋದಿಲ್ಲ. ಹಾಗೆ ಧ್ಯಾನರಹಿತನಾದವನು ಎಲ್ಲ ಕರ್ಮಗಳ ಜೊತೆಲೇ ಇರ್ತಾನೆ. ಆ ಕರ್ಮಗಳ ಜೊತೆಲೇ ಇರುವುದು ತಲೆನ ಆಶ್ರಯಿಸ್ಕೊಂಡು ತಲೆ ಮೇಲೆ ಇದ್ದಂತೆ, ತಲೆ ಮೇಲೆ ಹೇನು ಕೂತಿದೆ, ನಾವೆಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಧ್ಯಾನ ಅನ್ನುವುದು ಆ ಹೂವಿನ ವಾಸನೆಯಂತೆ, ಆ ವಾಸನೆ ಇದ್ದರೂ ಅದನ್ನು ಅನುಭವಿಸದೆ ವ್ಯರ್ಥ ಮಾಡಿಕೊಳ್ಳತ್ತೆ ಹೇಗೆ ಹೇನು. ಹಾಗೆ ನಾವು ಹೇನಿನಂತೆ ಇರಬಾರದು. ಧ್ಯಾನರಹಿತವಾಗಿರುವುದು ಹೇನಿನಂತೆ ತಲೆ ಮೇಲೆ ಇರುತ್ತೆ ಹೇನು, ಆದರೆ ಅದು ಎಲ್ಲ ಹೂವುಗಳ ಸೌಗಂಧ್ಯವನ್ನು ಅನುಭವಿಸುವ ಸಾಮರ್ಥ್ಯ ಇರೋದಿಲ್ಲ, ಅದು ಅನುಭವಿಸುವುದಿಲ್ಲ, ಅದನ್ನು ಆ ವಾಸನೆಯನ್ನು ತಾನು ಯಾವತ್ತೂ ಸ್ವೀಕಾರ ಮಾಡುವುದಿಲ್ಲ. ಆದ್ದರಿಂದ ಹಾಗೆ ನಾವು ಧ್ಯಾನ ರಹಿತವಾಗಿರುವುದು ಹೇನು, ವಾಸನಾ ರಹಿತವಾಗಿರುವಂತೆ, ಸೌಗಂಧ್ಯ ರಹಿತವಾಗಿದ್ದಂತೆ, ಅದರ ಜೊತೆಲೇ ಇರುತ್ತೆ, ನಿರುತ ಆಶ್ರಯಿಸಿರುತ್ತೆ ತಲೆಯನ್ನು, ಆದರೆ ಅದಕ್ಕೆ ವಾಸನೆ ಹಾಗೆ ತಾಕೋದಿಲ್ಲವೋ. ನಾವು ಧ್ಯಾನರಹಿತರಾಗಿದ್ದರೆ ಆ ಭಗವಂತನ ಅರಿವಿನ ಅನುಭವ ನಮಗೆ ಬರುವುದಿಲ್ಲ. ಆದ್ದರಿಂದ ಹಾಗೆ ನಾವು ಇರಬಾರದು ಅಂಥೇಳಿ ಅವ್ಯರ್ಥವಾಗತ್ತೆ. ಏನು ವಾಸನೆ ಜೊತೆಲಿದ್ದರೂ ಅದನ್ನು ಯಾವಾಗಲೂ ಆಶ್ರಯಿಸ್ಕೊಂಡಿದ್ದರೂ ಅದರ ಒಂದು ಅನುಭವವನ್ನು ಪ್ರಯೋಜನವನ್ನು ಹೇಗೆ ಪಡೆಯದೇ ಇರುತ್ತೋ ಹಾಗೆ ನಾವು ಧ್ಯಾನರಹಿತರಾಗಿದ್ದರೆ ಆ ಹೇನಿನಂತಿದ್ದಂತಾಗಿಬಿಡುತ್ತೆ. ಆದ್ದರಿಂದ ಧ್ಯಾನ ಸಹಿತರಾಗಿರಬೇಕು ಅಂತ ಆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ಹೇನು ಬಿಡದೆ ವಾಸನೆಗೆ ತಾನು ನಿರುತ ಆಶ್ರಯಿಸಿದಂತೆ, ಜಾನನೊಬ್ಬ ಕಿನ್ನರಿ ಧರಿಸಿ ಕೋಣನಲ್ಲಿ ಮೀಟಿದಂತೆ. ಒಳ್ಳೆ ಜಾನನಾದವನು, ಕಿನ್ನರಿ ಅಂದ್ರೆ ಈ ನಾನಾ ವಿಧವಾದ ಪ್ರದರ್ಶನಗಳು ಯಾವ್ದು ಮಾಡ್ತಾರೋ, ಒಳ್ಳೆ ಅಲಂಕಾರ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಒಳ್ಳೆ ಪ್ರದರ್ಶನೆ, ಒಂದು ಕೋಣನಲ್ಲಿ ಎಂದೋ ಒಂದು ಮೂಲೆಯಲ್ಲಿ ಯಾರು ಜನರಿಲ್ಲದೆ ಇರೋ ಕಡೆಯಲ್ಲಿ ಅವನು ಎಷ್ಟು ಪ್ರದರ್ಶನ ಮಾಡ್ತಾನೆ, ಒಳ್ಳೆದ್ದು ಹಾಕೊಂಡು ನಾ ಕುಣಿದು ಎಲ್ಲ, ಯಾರು ಇರೋದಿಲ್ಲ, ಒಬ್ಬರು ಇರೋದಿಲ್ಲ, ಅದೆಲ್ಲ ವ್ಯರ್ಥ. ಸೊ ಎಲ್ಲೋ ಎಲ್ಲ ಕಿನ್ನರಿ ಧಾರಣ ಮಾಡಿ ಎಲ್ಲವನ್ನು ಧಾರಣೆ ಮಾಡಿ ಒಳ್ಳೆ ಜಾಣ ಇರ್ತಾನೆ, ಎಷ್ಟೋ ಎಕ್ಸ್ಪರ್ಟಿಸ್ ಇರುತ್ತೆ, ಎಲ್ಲೋ ಒಂದು ಮೂಲೆಯಲ್ಲಿ ಕೋಣನಲ್ಲಿ ಅವನು ಅದನ್ನು ಎಲ್ಲ ಪ್ರದರ್ಶನ ಮಾಡಿದರೆ ಅದೆಲ್ಲ ಹೇಗೆ ವ್ಯರ್ಥವಾಗತ್ತೋ, ಇಟ್ಸ್ ಆಫ್ ನೋ ಯೂಸ್, ಸುಮ್ಮನೆ ಅದರಿಂದ ಯಾವ ಪ್ರಯೋಜನವೂ ಬರೋದಿಲ್ಲ. ಅದೇ ವಿಧವಾಗಿ ಧ್ಯಾನರಹಿತನಾದವನು ಅವನು ಮಾಡುವ ಕರ್ಮಗಳು ಯಾವ್ದಿರುತ್ತೋ ಅವೆಲ್ಲವೂ ಕೂಡ ವ್ಯರ್ಥವಾಗತ್ತೆ, ಯಾವ ಪ್ರಯೋಜನವೂ ಇಲ್ಲದೇ ಇರುತ್ತೆ ಅಂಥೇಳಿ ಇವೆಲ್ಲ ಪ್ರಯೋಜನ ರಹಿತವಾದ ಕೆಲಸಗಳನ್ನು ಲಿಸ್ಟ್ ಮಾಡಿ ಹೇಳ್ತಾ ಇದ್ದಾರೆ ಒಂದೊಂದಾಗಿ. ಅದಾದ ಮೇಲೆ ಗಾಣದೊಳಗೆ ಮರಳು ತುಂಬಿ ಭಾಣು ಮುನಗಿ ಸುತ್ತಿದಂತೆ ಕಾಣಿರೋ. ಇಲ್ಲಿ ಗಾಣ ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಇರುತ್ತೆ, ಕೆಲವು ಜನಕ್ಕೆ ಇನ್ನು ಗೊತ್ತಾಗಿರ್ಬೋದು, ಅಂದ್ರೆ ಕೆಲವು ಜನಕ್ಕೆ ಪ್ರಾಬಬ್ಲಿ ಕೇಳಿರಬಹುದು, ಕೆಲವು ಬಹಳದನ್ನ ನಾನು ನೋಡಿದ್ದೀನಿ, ಬಹಳದನ್ನ ನೋಡಿರಬಹುದು. ಎಣ್ಣೆ ತೆಗಿಲಕ್ಕೆ ಗಾಣ, ಅದರಲ್ಲಿ ಒಂದು ಸೆಂಟರ್ ನಲ್ಲಿ ಒಂದು ಕಂಬದಂತೆ ಇರುತ್ತೆ, ಅದರಲ್ಲಿ ಎಲ್ಲಾ ಬೀಜಗಳೆಲ್ಲ ಹಾಕ್ತಾರೆ, ಒಂದು ಗೂಟ ಅದರಲ್ಲಿ ಹಾಕಿ ಅದಕ್ಕೆ ಒಂದು ಕಟ್ ಬಿಟ್ಟು ಎತ್ತುಗಳನ್ನು ಯಾವ್ದನ್ನು ಒಂದು ಜಂತುಗಳನ್ನ ಮೋಸ್ಟ್ ಆಫ್ ದ ಟೈಮ್ ಎತ್ತು ಒಂದು ಕಟ್ತಾರೆ, ಆ ಎತ್ತು ಆ ಸುತ್ತು ಆ ಗಾಣದ ಸುತ್ತು ತಿರುತ್ತಾ ಇರುತ್ತೆ, ಆ ಬೀಜಗಳೆಲ್ಲ ಮೆಲ್ಲಗ ಅದು ಪ್ರೆಸ್ ಆಗಿ ಅದರಿಂದ ಎಣ್ಣೆ ಬರ್ತಾ ಇರುತ್ತೆ. ಸೊ ಎಣ್ಣೆ ತೆಗೆಯೋದಕ್ಕೆ ಆ ಗಾಣವನ್ನು ಉಪಯೋಗಿಸ್ತಾರೆ, ಅದನ್ನು ಗಾಣ ಅಂತಾರೆ. ಸೊ ಈ ಎಣ್ಣೆ ತೆಗೆಯುವ ಒಂದು ಯಂತ್ರ. ಸೊ ಆ ಗಾಣದ ಒಳಗೆ ನಾವು ಕಡಲೆಕಾಯಿ ಬೀಜವೋ ಯಾವುದೋ ಒಂದು ಇಲ್ಲ ಎಳ್ಳು ಹಾಕ್ತಾರೆ, ಎಳ್ಳು ಎಣ್ಣೆ ತೆಗೆಯಲಿಕ್ಕೆ ಬೇರೆ ಬೇರೆ ಬೀಜಗಳು ಹಾಕಿ ಆ ಎಣ್ಣೆ ತೆಗಿತಾರೆ. ಆ ಗಾಣದ ಒಳಗೆ ಆ ಬೀಜಗಳನ್ನು ತುಂಬದೆ ಮರಳು ಅಂದ್ರೆ ಉಸು ಸ್ಯಾಂಡ್ ಅದನ್ನು ತುಂಬಿಸಿಬಿಟ್ಟು, ಸೊ ಏನ ಸೊ ಅದನ್ನು ತುಂಬಿಸಿಬಿಟ್ಟು ಬಾಣು ಮುಳುಗಿಸುತ್ತಿದಂತೆ. ಬಾಣು ಸೂರ್ಯ ಅಂದ್ರೆ ಸೂರ್ಯ ಮುಳುಗೋದು ಹೇಳೋದು ಅಂದ್ರೆ ಹಾಗೆ ಡೇ ಅಂಡ್ ನೈಟ್ ಸೂರ್ಯ ಮುಳುಗ್ತಾನೆ, ರಾತ್ರಿ ಆಗತ್ತೆ ಮತ್ತು ಸೂರ್ಯ ತಿರುಗಿ ಬರ್ತಾನೆ, ಹಗಲಾಗುತ್ತೆ, ಹಗಲು ರಾತ್ರಿ ಆ ಗಾಣವನ್ನು ಸುತ್ತಿ 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 ಅದನ್ನು ಏನು ತೆಗೆದ್ರು ಕೂಡ ಅದರಿಂದ ಯಾವ ಎಣ್ಣೆ ಬರೋಲ್ಲ, ಯಾಕೆ ಮರಳು ತುಂಬಿದ್ದಾರೆ, ಉಸು ಅಷ್ಟೇ ಇದೆ ಅದರಲ್ಲಿ, ಯಾವ ಬೀಜವೂ ಇಲ್ಲ, ಕಡಲೆಕಾಯಿ ಬೀಜ ಅಂತಹದ್ದು ಯಾವುದು ಹಾಕದೆ ಸುಮ್ಮನೆ ಮರಳು ಉಸುಗು ತುಂಬಿ ಸ್ಯಾಂಡ್ ಅನ್ನು ತುಂಬಿಸಿಬಿಟ್ಟು ಆ ಗಾಣವನ್ನು ಆ ಸುಮ್ಮನೆ ಸುತ್ತಿ ಸುತ್ತಿ ಮಾಡಿದರೆ ಏನು ಬರುತ್ತೆ, ಏನು ಬರುತ್ತೆ, ವ್ಯರ್ಥ. ಅದು ಹೇಗೆ ವ್ಯರ್ಥವೋ ಹಾಗೆ ಧ್ಯಾನವಿಲ್ಲದೆ ಮಾಡುವ ಕರ್ಮಗಳೆಲ್ಲ ಕೂಡ ವ್ಯರ್ಥವಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ರೆ, ಗಾಣದೊಳಗೆ ಮರಳು ತುಂಬಿ ಬಾಣು ಮುಣಗಿ ಸುತ್ತಿದಂತೆ ಕಾಣಿರೋ. ನೋಡ್ರಪ್ಪ ಇದೆಲ್ಲ ವ್ಯರ್ಥವಾದ ಕೆಲಸಗಳು, ಇಂತಹ ವ್ಯರ್ಥವಾದ ಕೆಲಸಗಳು ಮಾಡಿದರೆ ನಮಗೆ ಸಿಗಬೇಕಾದ ಪ್ರಯೋಜನ ಹೇಗೆ ಸಿಗುವುದಿಲ್ಲವೋ ಹಾಗೆ ನಮಗೆ ಈ ಧ್ಯಾನರಹಿತವಾದ ವ್ರತ ಜಪ ತಪಾದಿಗಳು ಎಲ್ಲ ಮಾಡಿದ್ರೆ ಅದು ವ್ಯರ್ಥವಾಗುತ್ತೆ. ಬಹಳ ದಿನಕ್ಕೆ ನಾವು ಯಾನು ಧ್ಯಾನ ಮಾಡ್ತಾ ಇಲ್ಲವಲ್ಲ ಅಂತೇಳಿ, ಅಫ್ಕೋರ್ಸ್ ಸಂಧ್ಯಾವಂದನ ಮಾಡುವವರು ಸಂಧ್ಯಾಕಾಲದಲ್ಲಿ ಧ್ಯಾನವನ್ನು ಮಾಡ್ತಾರೆ, ಗಾಯತ್ರಿ ಧ್ಯಾನ ಇತ್ಯಾದಿ ಧ್ಯಾನಗಳು ಮಾಡ್ತಾರೆ, ಮಿಕ್ಕವರು ಕೂಡ ಆಯಾ ಮಂತ್ರ ಜಪಗಳು ಮಾಡುವಾಗ, ಇಲ್ಲ ಸುಮ್ಮನೆ ದೇವರ ಮನೆಯಲ್ಲಿ ಕೂತ್ಕೊಂಡು ದೇವರ ಬಗ್ಗೆ ಚಿಂತನೆ ಮಾಡ್ತಾ ಕಣ್ಣು ಮುಚ್ಕೊಂಡು ಕೂತಿದ್ರೆ ಅದೇ ಧ್ಯಾನ. ಸೊ ಅನೇಕ ರೀತಿಗಳಲ್ಲಿ ಧ್ಯಾನ ಮಾಡಬಹುದು. ಈ ವಿಧವಾಗಿ ಭಗವಂತನ ಧ್ಯಾನವನ್ನು ಮಾಡಿದರೆ ಮಾತ್ರ ನಮಗೆ ಅದರ ಆ ಪೂರ್ತಿ ಫಲ ನಮಗೆ ಸಿಗತ್ತೆ, ಇಲ್ಲ ಅಂದ್ರೆ ಮಿಕ್ಕ ಕರ್ಮಗಳೆಲ್ಲ ವ್ಯರ್ಥವಾಗತ್ತೆ ಅಂತ ಹೇಳಿ ಆ ಧ್ಯಾನದ ಒಂದು ಪ್ರಾಮುಖ್ಯತೆಯನ್ನು ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಧ್ಯಾನ ಜ್ಞಾನ ಸಂಗತಿಯಿಂದ ವಾನರನ್ನ ಮುಷ್ಟಿಯಂತೆ ಅಂತ ಹೇಳಿ. ಧ್ಯಾನ ಜ್ಞಾನ ಸಂಗತಿ ಅಂದರೆ ನೋಡ್ರಿ, ಈ ಧ್ಯಾನ ಜ್ಞಾನ ಎರಡು ಸಂಗತಿ ಸಮ್ಯಕ್ ಗತಿ ಒಟ್ಟಾರೆ ಇರಬೇಕು. ಜ್ಞಾನ ಧ್ಯಾನ ಎರಡು ಒಟ್ಟಿಗೆ ಇರಬೇಕು. ಒಟ್ಟಿಗೆ ಇರೋದಂದ್ರೆ ಏನು, ನಾವು ಧ್ಯಾನ ಮಾಡುವಾಗ ಯಾರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ, ಯಾಕೆ ಧ್ಯಾನ ಮಾಡ್ತೀವಿ ಅನ್ನುವ ತಿಳುವಳಿಕೆ ಜ್ಞಾನವಿದ್ದರೆ ಮಾತ್ರ ಧ್ಯಾನ ಮಾಡಲಿಕ್ಕಾಗುತ್ತೆ. ಏನು ಜ್ಞಾನವಿಲ್ಲದೆ ಇದ್ದರೆ ಅಸಲು ದೇವರಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಧ್ಯಾನ ಯಾಕೆ ಮಾಡ್ತೀವಿ, ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಧ್ಯಾನ ಮಾಡಬೇಕಂದ್ರೆ ಜ್ಞಾನ ಬೇಕು, ಜ್ಞಾನವಿದ್ದಾಗ ಮಾತ್ರ ಧ್ಯಾನ ಮಾಡಲಿಕ್ಕಾಗತ್ತೆ. ಸೊ ಜ್ಞಾನ ಧ್ಯಾನ ಇವೆಲ್ಲ ಕೂಡ ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿರುವಂತಹದ್ದು. ಎರಡು ಈ ಜ್ಞಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಧ್ಯಾನ ಹಿಂದೆ ಬರುತ್ತೆ. ಸೊ ಧ್ಯಾನ ಮಾಡುವುದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಸೊ ಈ ಎರಡು ಆ ಸಂಗತಿಯಿಂದ ಹೇಗಿರಬೇಕಂದ್ರೆ ವಾನರನ್ನ ಮುಷ್ಟಿಯಂತೆ ಅಂತ ಹೇಳಿದೆ. ನಮಗೆ ನೀವು ಕೇಳಿರಬಹುದು ಎರಡು ವಿಧವಾದ ನ್ಯಾಯಗಳು, ಯಾರಾದರೂ ಒಂದು ತಾಯಿ ಮಗುವನ್ನು ತಗೊಂಡು ಹೋಗ್ಬೇಕಂದ್ರೆ ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ ಅಂತ ಕರೀತಾರೆ. ಮಾರ್ಜಾಲ ಕಿಶೋರ ನ್ಯಾಯ, ಮರ್ಕಟ ಕಿಶೋರ ನ್ಯಾಯ. ಏನು ಇದು ಮಾರ್ಜಾಲ ಕಿಶೋರ ನ್ಯಾಯ ಅಂದ್ರೆ ಬೆಕ್ಕು ತನ್ನ ಮರಿಯನ್ನು ತಗೊಂಡು ಹೋಗುವ ರೀತಿ ನೀವು ನೋಡಿರಬಹುದು. ಸೊ ತಾಯಿ ಬೆಕ್ಕು ಮಗುವನ್ನು ತಗೊಂಡು ಹೋಗಲಕ್ಕೆ, ಮಗು ಏನು ಸುಮ್ಮನೆ ಇರುತ್ತೆ ಅಷ್ಟೇ, ತಾಯಿ ತನ್ನ ಬಾಯಿಯಿಂದ ಕಚ್ಚಿಕೊಂಡು ಮಗುವನ್ನು ಕರ್ಕೊಂಡು ಹೋಗುತ್ತೆ, ಎಲ್ಲ ಕಡೆ ಮಗುವನ್ನು ತಗೊಂಡು ಹೋಗುತ್ತೆ, ಎಲ್ಲಿ ಎಲ್ಲಿ ಹೋಗ್ಬೇಕು. ಸೊ ಮಗುವಿಗೆ ಚಿಂತೆನೆ ಇಲ್ಲ, ತಾಯಿ ನೋಡ್ಕೊಳ್ತಾಳೆ, ತಾಯಿಗೆ ಬಿಟ್ಟಿತ್ತು ಕಂಪ್ಲೀಟ್ ಆಗಿ. ಸೊ ತಾಯಿ ಗಟ್ಟಿಯಾಗಿ ತನ್ನ ಬಾಯಿಯಿಂದ ಮಗುವನ್ನು ಹಿಡ್ಕೊಂಡು ಹೋಗುತ್ತೆ, ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ಲಿ ಆನ್ ದ ಮದರ್, ಚೈಲ್ಡ್ಗೆ ಯಾವ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸೊ ಇದು ಮಾರ್ಜಾಲ ಕಿಶೋರ ನ್ಯಾಯ ಅಂತ. ಕಿಶೋರ ಅಂದ್ರೆ ಮಗುವು, ಮಾರ್ಜಾಲ ಅಂದ್ರೆ ಬೆಕ್ಕು, ಬೆಕ್ಕು ತನ್ನ ಮಗುವನ್ನು ತಗೊಂಡು ಹೋಗುವ ರೀತಿ, ಇದು ಮಾರ್ಜಾಲ ಕಿಶೋರ ನ್ಯಾಯ ಅಂತ ಕರೀತಾರೆ. ಇನ್ನೊಂದು ಮರ್ಕಟ ಕಿಶೋರ ನ್ಯಾಯ ಅಂತೇಳಿ. ಮರ್ಕಟ ಕಿಶೋರ ನ್ಯಾಯದಲ್ಲಿ ತಾಯಿಯನ್ನು, ತಾಯಿ ಎಲ್ಲ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರತ್ತೆ, ಆದ್ರೆ ತಾಯಿಯ ಮಗು ಚಿಕ್ಕು ಕೋತಿ ಮಗುವು ಅದೇನು ಮಾಡುತ್ತೆ, ಆ ತಾಯಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳತ್ತೆ. ತಾಯಿ ಕೇರ್ ಮಾಡ, ಅದು ಮಗುವಿನ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಮಗು ತನ್ನ ಹಿಡಿಯಿಂದ ಮುಷ್ಟಿಯಿಂದ ಗಟ್ಟಿಯಾಗಿ ತಾಯಿಯನ್ನು ಹಿಡ್ಕೋಬೇಕು. ಆದ್ರೆ ಮುಷ್ಟಿ ಎಷ್ಟು, ಸೊ ತಾಯಿಗೆ ತುಂಬಾ ಗ್ಯಾರಂಟಿ ಮಗು ಹಿಡ್ಕೊಳ್ಳತ್ತೆ. ಸೊ ಕಂಪ್ಲೀಟ್ ಆಗಿ ಅಯ್ಯೋ ಮಗು ಬಿಟ್ಬಿಡುತ್ತೋ ಏನೋ, ಏನಾಗುತ್ತೋ, ಮಗು ಬಿಟ್ಬಿಟ್ರೆ ಕಳಗ್ದೋಗತ್ತಲ್ವಾ ಅನ್ನುವ ಭಯವೇ ಇಲ್ಲ ತಾಯಿ. ಒಂದು ಬ್ರಾಂಚ್ನಿಂದ ಇನ್ನೊಂದು ಬ್ರಾಂಚ್ ಹಾರುತ್ತೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕೊಂಬೆಯಿಂದ ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಹೋಗುತ್ತೆ. ಅಯ್ಯೋ ಮಗು ಬಿಟ್ಬಿಟ್ರೆ, ಮಗು ಕಳಗ್ ಬಿದ್ದೋದ್ರೆ ಅನ್ನುವ ಭಯ ಕಿಂಚಿತ್ತೆ ಇರೋದಿಲ್ಲ ತಾಯಿಗೆ. ಯಾಕಂದ್ರೆ ಆ ಅಷ್ಟು ಗಟ್ಟಿಯಾಗಿ ಮುಷ್ಟಿ ತನ್ನ ಆ ವಾನರನ್ನ ಮುಷ್ಟಿಯಂತೆ ಅಂತ ಹೇಳಿ, ಆ ಮುಷ್ಟಿ ನಾವು ಅಷ್ಟು ಗಟ್ಟಿಯಾಗಿ ಹಿಡಿಯಬೇಕು. ಆ ವಾನರ ಮುಷ್ಟಿ ಎಷ್ಟು ಗಟ್ಟಿಯಾಗಿ ಹಿಡಿಯತ್ತೋ ಅಷ್ಟು ಗಟ್ಟಿಯಾಗಿ ಧ್ಯಾನ ಅದು ಜ್ಞಾನವನ್ನು ಹಿಡ್ಕೊಂಡಿರುತ್ತೆ. ಸೊ ನಾವು ಧ್ಯಾನ ಮಾಡುವಾಗ ಆ ಜ್ಞಾನವನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಮಗೂ ಕೂಡ ಹಾಗೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರಿದಂತೆ ಒಂದು ಭಾವನೆಯಿಂದ ಇನ್ನೊಂದು ಭಾವನೆಗೆ ಹೋದ್ರೂ ಕೂಡ ನಾವು ದೇವರನ್ನು ಬಿಡಬಾರದು. ದೇವರನ್ನು ಎಷ್ಟೆಷ್ಟು ಮನಸ್ಸು ಎಲ್ಲೆಲ್ಲಿ ಓಡಿದರೂ ಹಾಗೆ, ಆದರೆ ಅದಕ್ಕೆ ಮಕ್ಕಟ ಇಲ್ಲಿ ಹೇಳುವ ಮನಸ್ಸು ಕೂಡ ಕೋತಿಯಂತೆ, ಅದು ವಾನರದಂತೆ ಎಲ್ಲೆಲ್ಲೋ ಹೋಗುತ್ತೆ. ಹೋದ್ರೆ ನಾವೇನು ಮಾಡಬೇಕು, ವಾನರ ಹೋದಂತೆ ಹೋಗುತ್ತಾ, ನಾವು ಮುಷ್ಟಿಯನ್ನು, ಅದು ತಾಯಿ ಕೋತಿ ಇದ್ದಂತೆ, ಅದು ನಾವು ಮಗು ಕೋತಿ ಇದ್ದಂತೆ, ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ದೇವರನ್ನಲ್ಲಿ ಧ್ಯಾನ ಮಾಡಿಕೊಂಡು ಅದು ಎಲ್ಲೆಲ್ಲಿ ಹೊರಡುತ್ತೋ ಅಲ್ಲೇ ನಾವು ದೇವರನ್ನು ನೋಡುವುದು. ದೇವರು ಇದ್ದ ಕಡೆ ಮನಸ್ಸನ್ನು ಎಡಿಬೇಕಂದ್ರೆ ಆಗೋದಿಲ್ಲ. ಸರ್ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೇ ದೇವರನ್ನು ನೋಡೋಣ ಅಂತ ಹೇಳಿ, ಹೀಗೆ ಯಾವ ವಿಷಯದಲ್ಲಿ ಮನಸ್ಸು ಓಡಿದ್ರು ಅಲ್ಲೇ ದೇವರನ್ನು ನೋಡುವುದು. ಹೀಗೆ ನಾವು ವಾನರನ್ನ ಮುಷ್ಟಿಯಂತೆ ಗಟ್ಟಿಯಾಗಿ ಆ ಜ್ಞಾನವನ್ನು, ಆ ದೇವರನ್ನು ಹಿಡ್ಕೊಂಡು ಧ್ಯಾನವನ್ನು ಮಾಡ್ತಾ ನಾವು ಮುಂದೆ ಹೆಜ್ಜೆ ಹಾಕಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸೊ ಈ ವಿಧವಾಗಿ ನಾವು ಧ್ಯಾನ ಜ್ಞಾನ ಸಂಗತಿಯಿಂದ ವಾನರನ್ನ ಮುಷ್ಟಿಯಂತೆ ದೀನನಾಗಿ ಒಂದು ನಿಮಿಷ ಧ್ಯಾನವನ್ನು ಮಾಡಲು, ಅಯ್ಯಪ್ಪ ನನಗೆ ಅಷ್ಟು ಹೊತ್ತು ಧ್ಯಾನ ಮಾಡ್ಲಿಕ್ಕಾಗೋದಿಲ್ಲ, ಧ್ಯಾನ ಗಂಟೆ ಗಂಟೆ ಕುತ್ಕೊಂಡು ಧ್ಯಾನ ಮಾಡ್ಲಿಕ್ಕಾಗೋದಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ದೀನನಾಗಿ ನಾವು ಭಗವಂತನಿಗೆ ಶರಣಾಗಿ, ಅಪ್ಪ ದೇವರೇ ನನ್ನ ಮನಸ್ಸು ಎಲ್ಲೆಲ್ಲೋ ಓಡತ್ತೆ, ನಾನು ಸ್ವಲ್ಪ ಕಾಲವೇ ಧ್ಯಾನ ಮಾಡ್ಲಿಕ್ಕಾಗ್ತಾ ಇದೆ ನನ್ನಿಂದ ಅಂತ ಹೇಳಿ ಒಂದು ನಿಮಿಷ, ಸೊ ಒಂದು ನಿಮಿಷ ಧ್ಯಾನವನ್ನು ಮಾಡಲು, ಸೊ ದೀನ ಭಾವನೆ ಭಗವಂತನಿಗೆ ಪೂರ್ತಿಯಾಗಿ ಎರಗಬೇಕು. ನಾವು ಅವನಿಗೆ ಎರಗಿ ಒಂದು ನಿಮಿಷವಾದರೂ ತುಂಬ ಮನದಿಂದ ಎಲ್ಲ ವಿಷಯವನ್ನು ಮರೆತು ಭಗವಂತನನ್ನು ಧ್ಯಾನ ಮಾಡಿದಾಗ ಆ ಕಾನ್ಸಂಟ್ರೇಷನ್, ಆ ತಿಕ್ಕ ಕಾನ್ಸಂಟ್ರೇಷನ್ ಅನ್ನೋದು ಯಾವುದಿದೋ ಅದು ಪೂರ್ತಿ ಪರಿಪಕ್ವತೆಗೆ ಬಂದಾಗ ಆ ಮನಸ್ಸಿನಲ್ಲಿ ಒಂದು ವಿಧವಾದಂತಹ ಶಾಂತಿ ಭಾವನೆ ಬರುತ್ತೆ. ಕಾಮ್ ಮೈಂಡ್, ಪೀಸ್ಫುಲ್ ಮೈಂಡೆಡ್ನೆಸ್ ಅಂತೀವಲ್ವ, ಅದನ್ನು ನಾವು ಅನುಭವಿಸಬೇಕು. ಅದನ್ನು ಅನುಭವಿಸುವುದಕ್ಕೆ ಏನು ಮಾಡಬೇಕು ಅಂದ್ರೆ, ಎಷ್ಟು ಮನಸ್ಸನ್ನು ನಾವು ಸ್ಥಿರವಾಗಿ ದೇವರ ಮೇಲೆ ನಿಂದಿಸಿ ಅದು ಪೂರ್ತಿ ನಿಲ್ಲಿಸೋದು ಇಂಪಾರ್ಟೆಂಟ್. ಅದು ಶಾರ್ಟ್ ಟೈಮ್ ಆದರೂ ಪರವಾಗಿಲ್ಲ, 10 ನಿಮಿಷ ಅರ್ಧ ಗಂಟೆ ಗಂಟೆ ಮಾಡಿ ಎಲ್ಲೆಲ್ಲೋ ಮನಸ್ಸು ಹೋಗ್ತಾ ಇದ್ರೆ ಅಲ್ಲಿ ದೇವರನ್ನು ನೋಡದೆ ಇರೋದಕ್ಕಿಂತ, ದೇವರನ್ನು ನೋಡ್ತಾ ದೇವರನ್ನು ಕಾಣ್ತಾ ದೇವರ ಬಗ್ಗೆ ಚಿಂತನೆ ಮಾಡ್ತಾ 1 ನಿಮಿಷ ಆದರೂ ನಾವು ಭಗವಂತನನ್ನು ದೇವರನ್ನು ಪೂರ್ತಿ ನೆನೆದು ಧ್ಯಾನವನ್ನು ಮಾಡಿದರೆ ಏನಾಗತ್ತೆ ಅಂತೆ, ವಾನರನ್ನ ಮುಷ್ಟಿಯಂತೆ ದೀನನಾಗಿ 1 ನಿಮಿಷ ಧ್ಯಾನವನ್ನು ಮಾಡಲು, ಹಾಗೆ ನಾವು 1 ನಿಮಿಷ ಆದರೂ ಕೂಡ ಸರಿ ಧ್ಯಾನವನ್ನು ಮಾಡಿದರೆ ಏನಾಗತ್ತೆ ಅಂದರೆ, ಶ್ರೀನಿವಾಸ ವಿಜಯ ವಿಠಲ ಆನಂದವಾಗಿ ಒಲಿವನು. ಶ್ರೀನಿವಾಸ ಲಕ್ಷ್ಮೀನಿವಾಸ, ಏನು ಶ್ರೀನಿವಾಸ ಅಂದರೆ ಶ್ರೀ ಜ್ಞಾನದಲ್ಲಿ ನೆಲೆಸಿರುವವನು ಶ್ರೀನಿವಾಸ. ಲಕ್ಷ್ಮೀದೇವಿಗೆ ಆಶ್ರಯನಾದವನು, ಲಕ್ಷ್ಮೀದೇವಿ ಯಾರಲ್ಲಿ ಇದ್ದಾಳೋ, ಲಕ್ಷ್ಮಿಯಲ್ಲಿ ಯಾರಾದರೆ ನಿರತನೆ ನೆಲೆಸಿ ಇರ್ತಾನೋ, ಈ ಅರಿವು ಲಕ್ಷ್ಮೀದೇವಿಗೆ ಯಾವಾಗಲೂ ಯಾವ ಭಗವಂತ ಕೊಡ್ತಾನೋ ಅಂತಹ ಶ್ರೀನಿವಾಸ ನಾಮಕ ಪರಮಾತ್ಮ ಹೌದು. ಅದರ ಜೊತೆಲಿ ಶ್ರೀನಿವಾಸ ನಾವು ಯಾವ ಜ್ಞಾನವನ್ನು ಭಗವಂತನ ಬಗ್ಗೆ ಜ್ಞಾನವನ್ನು ಆಶ್ರಯಿಸಿಕೊಂಡಿರ್ತೀವೋ ಆ ಜ್ಞಾನದಲ್ಲಿ ಕೂಡ ನಿಂತು ಭಗವಂತ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ನಮ್ಮ ಒಳಗೆ ನಿಂತಿರುವ ಜ್ಞಾನರೂಪಕವಾದ ಶ್ರೀ ಒಳಗೆ ನಿಲ್ಲಿಸಿರುವಂತಹ ಆ ಶ್ರೀನಿವಾಸ ವಿಜಯ ವಿಠಲ, ನಮಗೆ ವಿಜಯವನ್ನು ವಿಜಯಪ್ರದಾಯಕನಾಗಿರುವಂತಹ ವಿಠಲ, ವಿಠಲನಾಮಕ ಪರಮಾತ್ಮ, ಸೃಷ್ಟಿ ಸ್ಥಿತಿ ಲಯ 3 ಅಕ್ಷರಗಳು 3 ತಿಳಿಸ್ಕೊಡುವಂತಹದ್ದು ಅಂತಹ ವಿ ವಿಜಯ ಸೃಷ್ಟಿ ಠ ಸ್ಥಾನ ಅಂತ ಹೇಳಿದರೆ ಸ್ಥಿತಿ ಲ ಲಯ, ಈ ವಿಧವಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ತಿಳಿಸಿಕೊಡುವಂತಹ ವಿಠಲನಾಮಕ ಪರಮಾತ್ಮ, ಅವನು ನಮಗೆ ವಿಜಯವನ್ನು ಅನುಗ್ರಹ ಮಾಡಿ ಆನಂದವಾಗಿ ಒಲಿವನು. ಆನಂದವಾಗಿ ಒಲಿತಾನೆ ಅಂದ್ರೆ ನಮ್ಮ ಆನಂದ ಏನು, ನಮ್ಮ ಸ್ವರೂಪಾನಂದ, ಅದು ನಮಗೆ ಒಂದು ರುಚಿ ತೋರಿಸುವಂತಹದ್ದು, ಅದನ್ನು ಒಂದು ರುಚಿಯನ್ನು ತೋರಿಸ್ತಾ ನಮಗೆ ಒಲಿತಾನೆ ಭಗವಂತ, ಕಾಪಾಡ್ತಾನೆ ರಕ್ಷಣೆ ಮಾಡ್ತಾನೆ. ಧ್ಯಾನದಿಂದ ಗತಿಗೆ ಸೋಪಾನವಾಗಲಿ ವಿರಚಿಸೋ, ಈ ಧ್ಯಾನ ಮಾರ್ಗದಿಂದ ಗತಿಗೆ, ನಮ್ಮ ಗತಿ ಏನು, ಗತಿ ಮೋಕ್ಷದ ಮಾರ್ಗ, ಗತಿ ಅಂದ್ರೆ ಮಾರ್ಗ, ಮೋಕ್ಷದ ಕಡೆ ನಾವು ಸಾಗುವ ಪ್ರಯಾಣ ಮಾಡಿದ್ರೆ, ಈ ಪ್ರಯಾಣದಲ್ಲಿ ಈ ಮೋಕ್ಷ ಪ್ರಯಾಣದಲ್ಲಿ ಧ್ಯಾನದಿಂದ ನಮಗೆ ಇದು ಒಂದು ಹೆಜ್ಜೆಯಾಗಲಿ, ಒಂದೊಂದು ಧ್ಯಾನದ ಪ್ರಕ್ರಿಯೆ, ಒಂದು ದಿನ 1 ನಿಮಿಷ ಧ್ಯಾನ ಮಾಡಿದ್ರೆ ಅದು ಒಂದು ಹೆಜ್ಜೆ, ಇನ್ನೊಂದು ದಿನ 1 ನಿಮಿಷ ಧ್ಯಾನ ಅದು ಒಂದು ಹೆಜ್ಜೆ, ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಹಾಕ್ತಾ ಅದು ಸೋಪಾನ, ಮೆಟ್ಟು 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 ನಾವು ಈ ಮೆಟ್ಟನ್ನು ಹೇಳ್ತಾ ಹೋಗಿ, ಇದೇ ಮೆಟ್ಟಿಲೋತ್ಸವ ನಮ್ಮ ಮನಸ್ಸಿನ ಒಳಗಿರಬೇಕು ಇರುವಂತಹ ಮೆಟ್ಟಿಲೋತ್ಸವ, ಈ ಮೆಟ್ಟಿಲು ಮೆಟ್ಟಿಲು ಏರ್ತಾ ಹೋಗಿ ಆ ಭಗವಂತನನ್ನು ಸೇರುವುದಕ್ಕೆ ನಾವು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಈ ಧ್ಯಾನ ಪ್ರಾಮುಖ್ಯತೆಯನ್ನು ಇಲ್ಲಿ ಧ್ಯಾನ ಉಪಾಸನಾ ಸುರಹಾದಿಯಲ್ಲಿ ಈ 3ನೇ ಚರಣದಲ್ಲಿ ವಿಜಯದಾಸ್ ಹೇಳಿದ್ದಾರೆ. ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಧ್ಯಾನ ಉಪಾಸನ ಸುರಹಾದಿ. ನೆಕ್ಸ್ಟ್ ಮಧ್ಯವಿಜಯ ಶುರು ಆಗುತ್ತೆ, ಬಟ್ ಅದಕ್ಕೆ ಮುಂಚೆ ಏನಾದರೂ ಪ್ರಶ್ನೆಗಳು